ಮಾರುತಿ ನಮಸ್ಕಾರ ಮಾಡಿದ ಒಡೆಯ ಹೋಗಿ ಬರ್ತೇನೆ ಶ್ರೀರಾಮ ಹೊರಟಿರುತ್ತ. ಏನು ಹೊರಟಿದ್ದಾರೆ ಕಬ್ಬೀರು? ರಾಮ ಧ್ಯಾನವನ್ನು ಮಾಡಿಕೊಂಡು ಮಾರುತಿ ಹೊರಟಿದ್ದಾರೆ. ಕಾಡು ಬೇಡಗಳನ್ನೆಲ್ಲವನ್ನು ಸುತ್ತಾಡಿದ್ದಾರೆ. ಕೊನೆಗೆ ಸುತ್ತಾಡುತ್ತ ಬರ್ತಾ 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 ಒಂದು ಕಡೆ ಹೇಳಿದನಂತೆ, ಈ ಮಾರುತಿಯಪ್ಪ ಸಾಕಾಗಿದೆಯಲ್ಲಪ್ಪ, ಬಾಯಾರಿಕೆ ಆಗ್ತಾ ಇದೆಯಲ್ಲಪ್ಪ, ಏನ್ ಮಾಡೋದು ಏನ್ ಮಾಡೋದು ಅನ್ನುವಾಗ ಪಕ್ಕದಲ್ಲಿ ತಿರುಗಿ ನೋಡಿದರೆ ಅಲ್ಲೊಂದು ಸಾರಸು ಪಕ್ಷಿಗಳ ಗುಂಪೆ ಬರ್ತಾ ಇತ್ತು. ಸಾರಸು ಪಕ್ಷಿಗಳ ಗುಂಪನ್ನು ಬರುವುದನ್ನು ನೋಡಿದ್ದೆ ಜಾಂಬುವಂತರಂದರು, ಮಾರುತಿ ಇದು ಯಾವುದೋ ಒಂದು ಗವಿ ಕಾಣ್ತಾ ಇದೆ, ಇದ್ರ ಒಳಗಡೆ ನೀರಿರಬಹುದು ಅಂತ ಕಾಣುತ್ತೆ, ನಡಿ ಹೋಗೋಣ. ಒಬ್ಬರು ತಲೆ ಹಾಕಿ ನೋಡಿದ್ದೆ, ತಾತ ಏನಪ್ಪ ಕಟ್ಟಲು ಕಾಣೋ? ಹನುಮಂತ ಅಂದ, ನಾ ಮೊದ್ಲು ಹೋಗ್ತೀನಿ. ಯಾಕೆ? ನನಗೆ ಕತ್ಲಲ್ಲೂ ಕಣ್ಣು ಕಾಣುತ್ತೆ. ಹೌದಯ್ಯ ನಿನ ಕಾಣುತ್ತೆ, ನೀನು ಹೊರಟೋಗ್ತೀಯ, ನಮಗತಿ ಏನು? ಮಾರುತಿ ಅಂದ, ನನ್ನ ಬಾಲ ನೀವು ಹಿಡ್ಕೊಳ್ಳಿ. ಹೌದಪ್ಪ ನಿನ್ನ ಬಾಲ ಅವನು ಹಿಡ್ಕೊಳ್ತಾನೆ, ಅದೇ ನಿನ್ನ ಬಾಲ ಇನ್ನೊಬ್ಬ ಹಿಡ್ಕೊಳ್ಳಿ, ನಮ್ಗೆಲ್ಲರಿಗೂ ಬಾಲ ಇದೆಯಾದ್ರಿಂದ ಒಬ್ಬರು ಬಾಲ ಒಬ್ಬರು ಹಿಡ್ಕೊಂಡು ಹೊರಟೋಗೋಣ. ಆ ಗವಿ ಒಳಗಡೆ ಪ್ರವೇಶ ಮಾಡಿ ದೂರಕ್ಕೆ ನೋಡುತ್ತಿದ್ದರೆ ಅಲ್ಲಿ ವಯಸ್ಸಾದಂತ ಒಬ್ಬ ಮುದುಕಿ, ರಾಮ್ 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 ಸೀತಾರಾಮ್ ಸೀತಾರಾಮ್ ಸೀತಾರಾಮ್. ಆ ವಯಸ್ಸಾದ ಮುದುಕಿಯನ್ನು ಕಂಡಿದ್ದೆ ಈ ಮಹಾನುಭಾವನಾದ ಹನುಮಂತೇವರು ಹೇಳ್ತಾರೆ, ತಾತ ಏನಪ್ಪ ಇಲ್ಲಿ ರಾಮ ಧ್ಯಾನ ಮಾಡಬೇಕಾದ್ರೆ ಎಮ್ಮ ಯಾರಿರಬಹುದು? ಅಮ್ಮ ಯಾರವ್ವ ನೀನು, ಯಾರವ್ವ ನೀನು, ಎಲ್ಲೋ ನೋಡಿದಂತಿದೆ ಅಮ್ಮ, ನೀನೆಲ್ಲೋ ನೋಡಿದಾಗಿದೆ, ಯಾರಮ್ಮ ನೀನು? ಅಯ್ಯ ನನ್ನನ್ನು ಸ್ವಯಂ ಪ್ರಭಾ ಎಂದು ಕರೆಯುತ್ತಾರಪ್ಪ, ಮಯನಿಂದ ನಿರ್ಮಿತವಾಗಿರ್ತಕ್ಕಂತಹ ಈ ಸುಂದರವಾದ ಭವನವನ್ನು ಕಾಪಾಡ್ತಾ ಕೂತಿದ್ದೇನೆ, ನಾನು ಮತಂಗ ಮಹರ್ಷಿಗಳ ಶಿಷ್ಯಳಪ್ಪ, ನಿಮಗೇನಾಗಬೇಕು? ಅಮ್ಮ ನಾವು ರಾಮ ಕಾರ್ಯಕ್ಕೂ ಹೊರಟಿದ್ದೇವೆ, ಸೀತಾನ್ವೇಷಣ ಕಾರ್ಯಕ್ಕೆ ಹೊರಟಿದ್ದೇವೆ, ಹಸಿವು ಬಾಯಾರಿಕೆಗಳಿಂದ ನಾವಿಲ್ಲಿಗೆ ಬಂದವು, ಆದ್ದರಿಂದ ಇಲ್ಲಿ ನಮಗೆ ಹಸಿವು ಬಾಯಾರಿಕೆ ತೀರಿಸಿಕೊಳ್ಳಲಿಕ್ಕೆ ಅವಕಾಶ ಕೊಡು. ಅಯ್ಯ ಅಲ್ಲ ನೋಡು, ಮಧುಭರಿತವಾದ ಫಲಗಳಿದೆ, ಅಮೃತ ಸಮಾನವಾದ ಸರೋವರವಿದೆ, ನಿಮಗೆ ಜಲಪಾನಕ್ಕೂ ತೊಂದರೆ ಇಲ್ಲ, ಫಲದಾನಕ್ಕೂ ತೊಂದರೆ ಇಲ್ಲ, ಎಲ್ಲರೂ ಫಲಹಾರ ಮುಗಿಸಿದರು. ಆಗ ಹನುಮಂತ ಬಂದು ಕೇಳಿದ, ಅಮ್ಮ ಹಸಿವು ಬಾಯಾರಿಕೆಯಿಂದ ಬಳಲುತ್ತಿದ್ದ ನಮ್ಮನ್ನ ಈ ರೀತಿ ಕಾಪಾಡಿದೆ, ಈಗ ಏನಾದರೂ ಆಜ್ಞೆ ಮಾಡು, ನಾವೇನಾದರೂ ನಿಮ್ಗೆ ಸೇವೆ ಮಾಡ್ತೇವೆ. ಏನು ಇಲ್ಲ, ನಾನು ಸನ್ಯಾಸಿನಿ ಆದ್ದರಿಂದ ನನಗೇನು ಬೇಡ, ನಿಮಗೇನು ಬೇಕು? ಅಮ್ಮ ನಾವೇನೋ ಬರೋದ್ ಬಂದ್ಬಿಟ್ಟಿದ್ದೇವೆ, ಹೊರಗಡೆಗೆ ಹೋಗೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ, ನಾವು ಸೀತಾನ್ವೇಷಣ ಕಾರ್ಯಕ್ಕೆ ಹೋಗೋದಕ್ಕೆ ನಮಗೆ ಸಹಾಯ ಮಾಡು ತಾಯಿ ಎಂದಾಗ ಎಲ್ಲರೂ ಕಣ್ಣನ್ನು ಮುಚ್ಚಿದರೆ ರಾಮ್ 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 ಅಂತ ಕಣ್ಣನ್ನು ನೋಡಿದರೆ ಎಲ್ಲರೂ ದಕ್ಷಿಣ ತೀರದ ಸಮುದ್ರಕ್ಕೆ ಬಂದ್ಬಿಟ್ಟಿದೆ. ಆ ತಾಯಿ ಮಾಯವಾದ್ಲು. ಆ ದಕ್ಷಿಣ ತೀರದ ಸಮುದ್ರದ ಮಹೇಂದ್ರಗಿರಿಯ ಪಕ್ಕದಲ್ಲಿ ಒಂದು ದೊಡ್ಡದಾದ ಪಕ್ಷಿ ಬೆಟ್ಟದ ಮೇಲಿಂದ ಬಗ್ಗೆ ನೋಡುತ್ತಂತೆ. ಅಯ್ಯ ಅಯ್ಯ ನಾನು ಸಂಪಾತಿ ಎಂಬ ಪಕ್ಷಿಯಪ್ಪ, ಆ ಜಟಾಯು ನನ್ನ ತಂಬ, ನೀವ್ಯಾರು? ಅಂಗದ ಹೇಳಿದ, ನಾವು ರಾಮದೂತರಪ್ಪ, ಸೀತಾನ್ವೇಷಣ ಕಾರ್ಯಕ್ಕೆ ಬಂದಿದ್ದೇವೆ, ಸೀತಾಮಾತಿನ ಹುಡುಕ್ತಾ ಬಂದ್ವಿ, ಎಲ್ಲೂ ಕಾಣದೇ ಇರೋದ್ರಿಂದ ನಾವಿಲ್ಲಿ ಕುಳಿತಿದ್ದೇವೆ, ನಾವು ಪ್ರಾಯೋಪವೇಶವನ್ನು ಮಾಡಬೇಕು ಅಂತಿದ್ದೇವೆ ಅನ್ನುವಾಗ ಆ ಸಂಪಾತಿ ಎಂಬತಕ್ಕಂತ ಪಕ್ಷಿಗೆ ರೆಕ್ಕೆ ಸುಟ್ಟು ಹೋಗಿತ್ತು, ರೆಕ್ಕೆ ಬಂದ್ಬಿಡು, ಹಾ ಇದೋ ರೆಕ್ಕೆ ಬಂದಿದೆ ಎಂದು ಎತ್ತಿದ್ದೆ. ಅಯ್ಯ ನಾನು ನನ್ನ ತಮ್ಮ ಸೂರ್ಯಮಂಡಲವನ್ನು ನೋಡಬೇಕು ಅಂತ ಹೋಗುವಾಗ ನನ್ನ ತಮ್ಮ ಎಲ್ಲೋ ಬಿದ್ದು ಹೋದ, ನನ್ನ ರೆಕ್ಕೆಗಳು ಸುಟ್ಟು ಹೋಯಿತು, ನಾನು ಈ ಸ್ಥಳದಲ್ಲಿ ಬಿದ್ದಿದ್ದೆ. ಆಗ ನಿಶಾಕರ ಮುನಿ ಎಂಬತಕ್ಕಂಥ ಒಬ್ಬ ಆತ ನನಗೆ ಅಭಯವನ್ನು ಕೊಟ್ಟಿದ್ದ, ಮುಂದಕ್ಕೆ ರಾಮದೂತರು ಬರ್ತಾರೆ, ಅವರು ಶ್ರೀರಾಮನ ವಿಚಾರವನ್ನು ನಿನಗೆ ತಿಳಿಸ್ತಾರೆ, ರೆಕ್ಕೆಗಳು ಬರುತ್ತೆ ಅಂತ. ಇದ ನೋಡು ನಾನು ಪಕ್ಷಿಯಾದ್ದರಿಂದ ನನಗೆ ಬಹುದೂರದ ಒಂದೂರು ಕಾಣುತ್ತಿದೆ, ಇಲ್ಲಿಂದ 100 ಯೋಜನವನ್ನು ಹಾರಿದರೆ ಲಂಕಾಪಟ್ಟ ಕಾಣುತ್ತೆ, ಅಲ್ಲಿ ಯಾವುದೋ ಒಂದು ಮರದಡಿಯಲ್ಲಿ ಒಬ್ಬ ಶುಭಾಂಗಿಯಾಗಿರುವ ಹೆಣ್ಣು ಕೂತಿರುವಂತೆ ಕಾಣುತ್ತಿರುವುದೆ, ಅಲ್ಲಿಗೆ ಹೋದರೆ ನಿಮಗೆ ಶುಭವಾಗುತ್ತೆ. ಸಂಪಾತಿ ಹಾರಿ ಹೋದ, ಜಾಂಬುವಂತರದ್ರೆ ಎಲ್ಲರೂ ಬನ್ರಪ್ಪ. ಮಾರುತಿ ಹೇಳಿದ, ತಾತ ರಾಮ ಬಾಣ ಹೋದಂತೆ ಹೋಗಿ ಅಲ್ಲಿರಬಹುದಾದ ರಕ್ಕಸರಿಗೆ ರಾಮ ರಾಮ ಬಾಣದ ಋಷಿಯನ್ನು ತೋರಿಸಿ ರಾಮ ದೂತನಾನು ಎಂಥವನು ಎಂಬ ವಿಚಾರವನ್ನು ಹೇಳಿ ಮಾತೆಯಾದ ಸೀತಾದೇವಿಯನ್ನು ಕಂಡು ಬರ್ತೇನೆ, ನನಗೆ ಅನುಮತಿಯನ್ನು ಕೊಡಿ ಎಂಬುದಾಗಿ ಶ್ರೀರಾಮಕ್ಕೊಂದು ಸಲ ಕೂತು ಹೀಗಂತ. ಒಂದು ಸಲ ಕೂತು ಹಾರಬೇಕು ಅಂತ ಹೀಗಂದ್ರೆ ಈ ಮಾರುತಿಯ ಭಾರಕ್ಕೆ ಮಹೇಂದ್ರಗಿರಿ ಕೆಳಕ್ಕೆ ಹೋಗ್ಬಿಟ್ಟು ದೇವತೆಗಳೆಲ್ಲ ನೋಡ್ತಿದ್ದಾರೆ ಹನುಮಂತ ಹಾರತಾ ಇರೋ ರೀತಿಯನ್ನ ನೋಡಪ್ಪ, ಹಾರತಾ ಇದ್ದಾನೆ ಅಂತ ಅವನನ್ನೇ ನೋಡ್ತಾ ಇದ್ರೆ ಸಮುದ್ರ ರಾಜ ನೋಡಿದರಂತೆ. ಅಲ್ಲಿ ಮೇನಾಕ ಎಂಬತಕ್ಕಂಥ ಒಬ್ಬ ಪರ್ವತ ಇದ್ದ, ಅಪ್ಪ ಈ ಸಮುದ್ರ ರಾಜ ಹೇಳ್ತಾನೆ, ಇವನು ಯಾರು ಗೊತ್ತಾ ಬರ್ತಾ ಇರೋನು, ನನ್ನ ಮಹಾನುಭಾವನಾದ ನನ್ನ ಸ್ನೇಹಿತನಾದ ವಾಯುದೇವರ ಮಗ, ಅವನು ಸಹಾಯ ಮಾಡು. ಸಹಾಯ ಮಾಡುವಂತಾಗಿ ಪರ್ವತ ಭರ್ರನ ಮೇಲೆ ಕೆದ್ದು ಬಿಡ. ಅಯ್ಯ ಮಾರುತಿರಾಯ, ನಿನ್ ಸೇವೆಗೋಸ್ಕರ ಬಂದಿದ್ದೇನೆ, 100 ಯೋಜನ ಹಾರಬೇಕಲ್ಲ, ಸ್ವಲ್ಪ ಕಾಲ ನನ್ನ ಮೇಲೆ ವಿಶ್ರಾಂತಿ ಪಡೆದು ಹೋಗು. ಆಗ ಮಾರುತಿ ಹೇಳ್ತಾನೆ, ಸಾಧ್ಯವಿಲ್ಲ ಒಡೆಯನಾದ ರಾಮನ ಕಾರ್ಯವನ್ನು ನಾನು ಮಾಡದೆ ಎಲ್ಲೂ ನಿಲ್ಲುವಂತಿಲ್ಲ, ಆಹಾರವಾಗಲಿ ಜಲಪಾನವಾಗಲಿ ನಾನು ಮಾಡುವಂತಿಲ್ಲ. ಇದು ಒಂದರೆ ಶ್ರೀರಾಮಂತ ಮುಂದಾಡಿದ. ದೇವತೆಗಳೆಲ್ಲ ನೋಡಿದ್ರು, ಇವನು ಬಲ ಪರೀಕ್ಷೆ ಮಾಡಿದ್ದಾಯಿತು, ಇವನು ಬುದ್ಧಿವಂತನ ಪರೀಕ್ಷೆ ಮಾಡೋಣ ಅಂತ ಸುರಸೆ ಎಂಬತಕ್ಕಂಥ ಒಬ್ಬ ಆಕೆಯನ್ನು ಕಳಿಸಿದ್ರಂತೆ. ಆ ಸುರಸೆ ಒಂದು ದೊಡ್ಡ ಹಾವಿನಂತೆ ಬಾಯಿ ತರ್ಕೊಂಡಿದ್ರು. ಹನುಮಂತ ದೇವರು ಬಂದ್ರು, ಏನಮ್ಮ ನನ್ನ ಬಾಯಿ ಒಳಗಿಂದ ಹೋಗ್ಬೇಕು ನೀನು? ಅಮ್ಮ ನಿನ್ ಬಾಯಿ ಒಳಗೆ ಹೋದಾಗ ನೀವು ಮುಚ್ಕೊಂಡ್ಬಿಟ್ರಪ್ಪ ಇನ್ನೊಂದು ಗತಿ, ಅವೆಲ್ಲ ಸಾಧ್ಯವಿಲ್ಲ. ಅಮ್ಮ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಹಿಂತಿರುಗಿ ಬರುವಾಗ ಅವೆಲ್ಲ ಸಾಧ್ಯವಿಲ್ಲ. ಹೌದೇನಮ್ಮ, ಹಾಗಾದ್ರೆ ಎಲ್ಲಿ ಬಾಯಿ ತೆಗೆ? ಅಂತ ಬಾಯಿ ತೆಗೆದ್ರೆ ಹನುಮಂತ ಅಯ್ಯಮ್ಮನ ಬಾಯಿ ಎಷ್ಟುದ್ದಾಯ್ತು ಅಷ್ಟುದ್ದಕ್ಕೂ ಬೆಳೆದ. ಅಯ್ಯಮ್ಮ ಇನ್ನಷ್ಟು ಅಗಲ ಬಾಯಿ ಮಾಡಿದ್ಲು, ಇನ್ನಷ್ಟುದ ಬೆಳೆದ. ಅಯ್ಯಮ್ಮ ಇನ್ನೂ ಅಷ್ಟಗಲ ಬಾಯಿ ತೆಗೆದ್ಲು, ಒಂದು ಹೆಬ್ಬೆಟ್ಟಿನ ಗಾತ್ರದ ಒಂದು ಕೋತಿಯಾಗಿ ಪುಸ್ತಕನೊಳಗೆ ಹೋಗಿ ಹೊರಗೆ ಬಂದ್ಬಿ. ಅಮ್ಮ ಆಯ್ತಲ್ಲ ನಿನ್ ಕೆಲಸ, ಹೋಗ್ತೀನಿ ಶ್ರೀರಾಮಂತ ಮುಂದಕ್ಕೆ ಹೊರಟು. ಸಿಂಹಿಕೆ ಎಂಬತಕ್ಕಂಥ ರಾಕ್ಷಸೆಯು ಛಾಯಾಗ್ರಾಹಿಣಿ, ಅಂದ್ರೆ ತಾನು ಸಮುದ್ರದಲ್ಲಿದ್ದುಕೊಂಡು ಆಕಾಶದಲ್ಲಿ ಓಡಾಡುವ ಪ್ರಾಣಿಗಳ ನೆರಳನ್ನು ಹಿಡಿದು ಎಳೆಯುತ್ತಿದ್ದಂತೆ. ಮಹಾನುಭಾವನ ಆಗಿರುವ ಮಾರುತಿ ಕೆಳಗಿಳಿದು ಬಂದು ತನ್ನ ಬಲಪರಾಕ್ರಮದಿಂದ ಆ ಸಿಂಹಿಕೆ ಎಂಬವಳನ್ನು ಸಂಹಾರ ಮಾಡಿದ. ನೇರವಾಗಿ ಹಾರಿ ಬಂದು ದಕ್ಷಿಣ ದಿಕ್ಕಿನಲ್ಲಿರತಕ್ಕಂಥ ಶಿವೇಲಾದ್ರಿ ಗಿರಿಯ ಮೇಲೆ ನಿಂತ. ಆ ಗಿರಿಯ ಮೇಲೆ ನಿಂತು ಒಂದು ಸಲ ನೋಡಿದರೆ ತ್ರಿಕುಟಾಚಲ ಗಿರಿಗಳ ಮಧ್ಯದಲ್ಲಿ ಪ್ರಜ್ವಲಾಯಮಾನವಾಗಿ ಕಾಣುತ್ತಿರುವ ಆ ಲಂಕೆಯು ಸ್ವರ್ಣಲಂಕೆ, ಬಂಗಾರದ ಬಣ್ಣದಲ್ಲಿ ಕಂಗೊಳಿಸುತ್ತಿದೆಯಂತೆ. ಮಹಾನುಭಾವನಾದ ಮಾರುತಿ ಆ ಲಂಕಾಪುರವನ್ನು ಪ್ರವೇಶ ಮಾಡಬೇಕು ಅಂತ ಪ್ರವೇಶ ಮಾಡುತ್ತಿದ್ದಾನೆ. ಆ ಕೋಟೆ ಬಾಗಿಲಲ್ಲಿ ಒಬ್ಬ ಹೆಂಗಸು ಕೂತಿದ್ದಾಳೆ, ಆಯಮ್ಮನ ಹೆಸರು ಲಂಕಿಣಿ. ಕಣ್ಣು ಮುಚ್ಚಿಕೊಂಡಿದ್ಲು. ಹನುಮಂತ ನೋಡಿದ, ಇಲ್ಲಿ ಯಾಕೆ ಗಲಾಟೆ ಮಾಡೋದು, ನಾನು ಸುಮ್ಮನೆ ಹೋಗ್ಬಿಡೋಣ ಅಂತ ಸಣ್ಣ ಕೋತಿ ರೂಪ ಹಾಕೊಂಡು ಗುಡುಗುಡುಗುಡುಗುಡುಗುಡು. ಅಯ್ಯಮ್ಮರ್ ಬಾಲ ಹಿಡ್ಕೊಂಡು ಹೇಳದು ಬಿಸಾಡ್ಬಿಟ್ಟು. ಹನುಮಂತ ನೋಡಿದ, ಏನಮ್ಮ ಇದು, ನಾನಿರೋ ಪರ್ಯಂತ್ರವು ನನ್ನನ್ನು ಮೀರಿ ಒಳಗಡೆ ಪ್ರವೇಶ ಮಾಡುವಷ್ಟು ನಿನಗೆ ಸಾಧ್ಯತೆ ಇದೆಯಾ ಕೊಡಗವೇ? ಮಾರುತಿ ಅಂದ, ಅಮ್ಮ ಯಾರಿಗೂ ಸಾಧ್ಯವಿಲ್ಲವೇ, ಹರಿಹರಾದಿಗಳಿಗಳವಲ್ಲ. ಅಮ್ಮ ಹರಿಹರಾದಿಗಳಿಗೆ ಅಳವಲ್ಲವೋ ಏನೋ ಈ ಪಾಮರನಿಗೆ ಅಳವಮ್ಮ, ಅದು ಹೇಗೆ ಹೋಗ್ತೀಯ? ಆಗ ಮಾರುತಿ ಅಂದ, ತಾಯಿ ಯುದ್ಧವನ್ನು ನೀನೇ ಪ್ರಾರಂಭ ಮಾಡು, ನಾನು ರಾಮದೂತರಾದ್ರಿಂದ ಹೆಣ್ಣಾದ ನಿನ್ನ ಮೇಲೆ ಕೈ ಮಾಡುವಂತಿಲ್ಲ. ಆಗ ನನ್ನ ಪೆಟ್ಟನ್ನು ತಿಂದು ಬದುಕ್ತೀಯಾ ನೀನು ಸಂಭೋತ ಗುರು. ಹೀಗಾಗಿ ಬಹುಕಾಲವಾದಾಗ ಮಾರುತಿ ಶ್ರೀರಾಮಂತ ತನ್ನ ಕೈಯನ್ನು ತೆಗೆದು ಮುಷ್ಟಿ ಪೆಟ್ಟನನ್ನು ಕೊಂಡ. ರಕ್ತಕಾರದ ಕೆಳಗೆ ಬಿದ್ದು ಶಾಪಗ್ರಸ್ತರಾಗಿದ್ದ ಗಂಧರ್ವ ಕನ್ಯೆ ಮೇಲೆದ್ದು ಬಂದು ಹೇಳುತ್ತಿದ್ದಾಳೆ, ಮಾರುತಿ ಇಂದಿಗೆ ಪ್ರಾರಂಭವಾಗುತ್ತಿದೆ ರಾವಣನಿಗೆ ಅವನತಿ, ಇಂದಿಗೆ ಪ್ರಾರಂಭವಾಗುತ್ತಿದೆ ಅವನಿಗೆ ಅವನತಿ ಎಂಬುದು. ನೀನು ರಾಮ ಕಾರ್ಯಕ್ಕೋಸ್ಕರವಾಗಿ ಹೊರಟವನೇ, ಹೋಗು, ಜಯವಾಗಲಿ ನಿನಗೆ, ವಿಜಯವಾಗಲಿ, ಪ್ರವೇಶ ಮಾಡು. ನುಗ್ಗಿದ ಅಲಂಕಾಪಟ್ಟವನ್ನು ನೋಡುತ್ತಿದ್ದಾನೆ, ಎಡೆ ಎಡೆಗಳಲ್ಲಿ ನೋಡ್ತಾ ಇದ್ದಾನೆ. ಎಲ್ಲಿ ಸೀತಾಮ್ನವರು ಕಾಣಲಿಲ್ವಲ್ಲ, ಸೀತಾಮ್ನವರು ಕಾಣಲಿಲ್ವಲ್ಲ. ವನ ಪ್ರದೇಶಗಳನ್ನು ಬಿಡದೆ ಅರಮನೆಗಳನ್ನೆಲ್ಲ ನೋಡುತ್ತಾ ಪ್ರಹಸ್ತ ಅಕಂಪ ಮೊದಲಾಗಿರ್ತಕ್ಕಂತಹ ಮಹಾಧೀರರ ಮನೆಯನ್ನೆಲ್ಲ ಹುಡುಕಾಡುತ್ತಾ ಅರಮನೆ ಒಳಗಡೆಗೆ ನುಗ್ಗಿದನಂತೆ. ನುಗ್ಗಿದರೆ 4 ಕಡೆಗಳಲ್ಲಿಯೂ ಪ್ರಜ್ವಲಾಯಮಾನವಾದ ಜ್ಯೋತಿಯನ್ನು ಬೆಳಗಿಸುತ್ತಾ ಅಸಂಖ್ಯಾತವಾದ ರಾಕ್ಷಸ ಕನ್ಯಕೆಯರು ಮದ್ಯಪಾನವನ್ನು ಮಾಡಿ ಅಸ್ತವ್ಯಸ್ತರಾಗಿ ಬಿದ್ದಿರತಕ್ಕಂಥ ಒಂದು ಶಾಲೆಯನ್ನು ಕಂಡ. ಅದರೊಳಗಡೆ ನುಗ್ಗಿದರೆ 10 ತಲೆಗಳಿಂದ ಕೂಡಿರತಕ್ಕಂಥ ಪ್ರಕಾಶಮಾನನಾಗಿ ಬೆಳಗತಕ್ಕಂಥ ರಾವಣೇಶ್ವರ ಮಲಗಿದ್ದಾನೆ. ಅವನ ಪಕ್ಕದಲ್ಲಿಯೇ ಮಲಗಿದ್ದಾಳೆ ಸತಿ ಮಂಡೋದರಿ. ಮಂಡೋದರಿಯನ್ನು ಕಂಡು ಕೂಡಲೇ, ಹಾ ಮಾತಾ ಸೀತಾ ಎಂಥ ಕೆಲಸ ಮಾಡಿದೀಯಮ್ಮ ಎಂದು ಬಿದ್ದನು. ಮಂಡೋದರಿಯನ್ನು ಕಂಡು ಸೀತಾ ಎಂದಾಗ ಒಂದು ದೋಷವನ್ನು ಹನುಮಂತ ಸೀತೆಯ ಮೇಲೆ ಹೊರಿಸಿದಂತಾಗಲಿಲ್ಲವೇ? ಆ ಮಹಾನುಭಾವನಾದ ಭಾರತೀಯು ಬ್ರಹ್ಮಚಾರಿಯಾದ್ದರಿಂದ ಅವನು ಎಲ್ಲರನ್ನೂ ಯಾವ ಹೆಣ್ಣು ಮಕ್ಕಳನ್ನು ನೋಡಿದರೂ ತನ್ನ ತಾಯಂತೆ ಭಾವಿಸುವುದು ಸಹಜ. ಅವನಿಗೆ ತಾಯಿಯೇ ಸೀತೆಯಾದ್ದರಿಂದ ಯಾವ ಹೆಣ್ಣನ್ನು ನೋಡಿದರೂ ಸೀತೆ ಎಂದು ಭ್ರಮಿಸ್ತಾನಾದ್ದರಿಂದಲೇ ಇದು ದೋಷವಿಲ್ಲ. ಹಾ ಎಂದು ಕೆಳಗೆ ಬಿದ್ದವನೇನು ಮಾಡಿದರಂತೆ, ಏನು ನಾನು ಮಂಗ ಬುದ್ಧಿ ಮಾಡ್ತಾ ಇದ್ದೀನಲ್ಲ, ಅಲ್ಲ ಎಲ್ಲಾದರೂ ಉಂಟೆ, ಸೀತಾಮನವರು ಹಾಗಿದ್ರೆ ಈ ಪಾಪಿಯಲ್ಲಿ ಮನಸೋಲುವುದು ಒಂದು ಅರ್ಥವೇನು ಅಂತ ನೋಡಿದನಂತೆ. ಆ ಪಾದದಲ್ಲಿ ಕಾಕರೇಖೆ ಕಾಣಿಸ್ತು. ಹಾಗಾದ್ರೆ ಸೀತಾಮನವರು ಇವರಲ್ಲ, ಎಲ್ಲಿರಬಹುದು ಸೀತಾಮನವರು ಅಂತ ಅರಮನೆಯನ್ನೆಲ್ಲ ಸುತ್ತಾಡ್ತಾ ಒಂದು ಸಲ ಹೀಗೆ ನೋಡಿದರಂತೆ, ಅಲ್ಲಿ ಯಾವುದೋ ಒಂದು ವನ ಕಾಣ್ತಾ ಇದೆ, ಹೋಗಿ ನೋಡ್ತೇನೆ ಎಂಬುದಾಗಿ ಹಾರಿ ಆ ವನಕ್ಕೆ ಬಂದು ಒಂದು ದೊಡ್ಡದಾದ ಶಿಂಶುಪಾ ವೃಕ್ಷದ ಮೇಲೆ ಕುಳಿತುಕೊಂಡರಂತೆ. ಆ ಮರದ ಮೇಲೆ ಕುಳಿತುಕೊಂಡು ಹಾಗೆಯೇ ತಲೆಯನ್ನು ಹಾಯಿಸಿ ಕೆಳಗಡೆ ನೋಡಿದರೆ ಮಲಿನಾಂಬರವನ್ನುಟ್ಟು ಕೃಷಳಾದಂತಾವಳಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಪ್ರಜ್ವಲಾಯಮಾನವಾಗಿ ಕಾಣುತ್ತಿರತಕ್ಕಂಥ ಜಗನ್ಮಾತೆ ಸೀತೆ ಕೂತಿದ್ದಾಳೆ. ಪಕ್ಕದಲ್ಲಿ ರಾಕ್ಷಸ ಕನ್ಯೆಯರೆಲ್ಲ ಇದ್ದಾರೆ. ಬೆಳಗಾಗುವ ಸಮಯಕ್ಕೆ ಸರಿಯಾಗಿ ಢಮ 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 ಢಮನೆ ಸದ್ದಾಯಿತು. ಅಪಾರವಾದ ಸೈನ್ಯದಿಂದ ಅಡಗೂಡಿ ರಾವಣೇಶ್ವರ ಬಂದುಬಿಟ್ಟ. ಸೀತಾ, ಇಷ್ಟು ಕಾಲವಾದರೂ ನೀನು ನನ್ನ ಮೇಲೆ ಮನಸ್ಸನ್ನು ಮಾಡಿಲ್ಲ. ಅವನಾರೆ ಆ ರಾಮ, ನರಾಧವನಾದ ರಾಮ ಈ ಸಮುದ್ರವನ್ನು ದಾಟಿ ಬರುವುದಂತಿರಲಿ, ಲಂಕಾಪಟ್ಟದ ಒಬ್ಬ ಪ್ರಜೆಯನ್ನು ನೋಡಲು ಸಾಧ್ಯವಿಲ್ಲ. ನಶ್ವರವಾದ ಈ ಯೌವನವನ್ನು ಹಾಳು ಮಾಡಿಕೊಳ್ಳಬೇಡ. ನನ್ನವಳಾಗಿ ಸಮಸ್ತ ಸುಖ ಭೋಗಗಳನ್ನು ಅನುಭವಿಸ್ತಾ ಸುಖದಿದ್ದಿರು. ಆಗ ಜಗನ್ಮಾತೆಯಾಗಿರತಕ್ಕಂಥ ಸೀತಾದೇವಿ ತನ್ನ ಕೈಯಲ್ಲಿ ಒಂದು ಹುಲ್ಲು ಕಡ್ಡಿಯನ್ನಿಟ್ಟುಕೊಂಡು ಮಾತನಾಡುತ್ತಿದ್ದಾರೆ. ನೀಲಮೇಘ ಶ್ಯಾಮನಾದ ನನ್ನೊಡೆಯನಾದ ರಾಮನೇ ನನಗೆ ಧಾಮನಲ್ಲದೆ ನಿನ್ನಂಥ ಅವರೆಲ್ಲರೂ ನನಗೆ ಹುಲ್ಲು ಕಡ್ಡಿಗೆ ಸಮಾನ. ನಿನ್ನನ್ನು ಮಾತನಾಡುವುದಾದರೆ ಒಂದು ಕ್ಷೀಣವಾದ ಒಂದು ತುಚ್ಛವಾದ ಒಂದು ತೃಣಕ್ಕೆ ಸಮಾನವಾಗಿ ಕಾಣುತ್ತಿದ್ದೇನೆ. ನಿತ್ಯನು ಸದ್ಯನು ಪರಿಪೂರ್ಣನೂ ಆಗಿರುವ ನನ್ನೊಡೆಯನಾದ ರಾಮನಲ್ಲಿ, ಅನಿತ್ಯನು ಕಾಮಾಂಧನು ಪಾಪಿಯಾಗಿರುವ ನೀನಲ್ಲಿ ಎಂಬುದಾಗಿ ಹುಲ್ಲು ಕಡ್ಡಿಯನ್ನು ಹಿಡಿದು ಮಾತನಾಡುತ್ತಿದ್ದನಂತೆ. ಕೂಡಲೇ ಈ ರಾವಣನಿಗೆ ಸಿಟ್ಟು ಬಂದಿದೆ. ಹಾಗಾದರೆ ನನ್ನ ಮಾತನ್ನು ಮೀರಿ ನಡೆಯುವುದಾದರೆ ನೋಡೆಂಬುದಾಗಿ ಕೈಗವಹಿಲ್ಲ. ಮಂಡೋದರಿ ಬಂದು ಕೈ ಹಿಡಿದು, ಸಾಲದೇ ಈಗಾಗಿರುವ ಅನರ್ಥ, ಈ ಅನರ್ಥದ ಮೇಲೆ ಇನ್ನೂ ಅನರ್ಥವೇ, ನೀನು ಮರ್ತು ಹೋಗ್ಬಿಟ್ಟಿದ್ದೀಯಾ ಅಂತ ಕಾಣುತ್ತೆ, ನಡೇ ಬಲವಂತವಾಗಿ ಎಳ್ಕೊಂಡು ಹೋಗ್ಬಿಟ್ರಂತೆ. ಜನಕ ರಾಜನ ಮಗಳು ದಶರಥನ ಸೊಸೆ ಸೀತೆ ನಿನಗೆ ದುರ್ಗತಿ ಬಂತೆ. ರಾಮನಿಂದ ದೂರ ಆದ ಮೇಲೆ ಬೇಡ ಈ ಬಾಳು, ಮೆಲ್ಲನೆ ಎದ್ದು ಆ ಶಿಂಶುಪ ಮರದಡಿಯಲ್ಲಿ ನೋಡುತ್ತಾ ನೋಡುತ್ತಾ ಅಲ್ಲೊಂದು ರೆಂಬೆಯನ್ನು ನೋಡಿ ತನ್ನ ನೀಳವಾದ ತಲೆ ಕೂದಲನ್ನು ಕಂಠಕ್ಕೆ ಬಿಗಿದು ಆ ಮರಕ್ಕೆ ತಾನು ಜೋತು ಹಾಕಿ ಪ್ರಾಣವನ್ನು ಬಿಡಬೇಕು ಎಂದು ಬಿಗಿಯುತ್ತಿದ್ದಾಳೆ. ಹನುಮಂತ ನೋಡಿದ, ರಾಮ್ 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 ರಾಮ್, ಏನ್ ಮಾಡ್ಲಿ ನಾನೀಗ, ಅಯ್ಯೋ ಏನು ಮಾಡ್ಲಿ ನಾನೀಗ, ತಾಯಿ ಅನರ್ಥವನ್ನೇ ಮಾಡುತ್ತಿದ್ದಾಳೆ. ಅಮ್ಮ ಎಂದು ಹಾರಲೆ ಕಂಡೊಡನೆ ರಕ್ಕಸನೆಂದು ಬೆದರೋಡುವಳೋ ಏನು. ಮಹಾನುಭಾವನಾದ ಮಾರುತಿ ತಕ್ಷಣ ಎಂದ, ರಾಮ ಕುಶಲೀ ಭವ. ಬಿಗಿಯುತ್ತಿದ್ದ ಸೀತೆ ಯಾರು? ರಾಮನ ಕ್ಷೇಮ ಸಮಾಚಾರವನ್ನು ಹೇಳ್ತಿರೋರು ಯಾರು? ಅಹಂ ಶ್ರೀ ರಾಮ ಸಂದೇಶಿ ರಾಮ ಕುಶಲೀ ಭವ. ನಾನು ರಾಮನ ಕಡೆ ಸಂದೇಶವನ್ನು ತಂದಿದ್ದೇನೆ, ರಾಮದೇವನ ಕ್ಷೇಮ. ಯಾರು ಅನ್ನುವಾಗ ಮರದ ಮೇಲಿದ್ದಂತ ಮಾರುತಿಯು ಥಟ್ಟದಿಂದ ಕೈಗಳನ್ನು ಜೋಡಿಸಿದೆ. ನಾನು ರಾಮದೂತನಮ್ಮ, ಕೇಳು ರಾಮಚರಿತೆಯನ್ನ ಎಂದು ಹೇಳಿ ಸೀತಾದೇವಿಯನ್ನು ಮದುವೆ ಮಾಡಿಕೊಂಡು ಕಾಡಿಗೆ ಬಂದು ಕಾಂಚನ ಮೃಗವನ್ನು ಸೀತಾ ಬಯಸಿ ಮಾರೀಚನಿಂದ ತಾನು ಮೋಸ ಹೊಂದಿದ ಕಥೆಯವರೆಗೂ ಲಕ್ಷ್ಮಣದೇವರ ರಾಮಾಯಣವನ್ನು ಹೇಳ್ತಾರೆ. ಸೀತಾಮ್ಮನವರು ಹೇಳ್ತಾರಪ್ಪ, ಇದು ಎಲ್ರಿಗೂ ಗೊತ್ತಿರುವ ಕಥೆ ಕಾಣು. ನೀನು ರಾಮನ ಕಡೆಯವನ? ಹೌದಮ್ಮ, ನಾನು ರಾಮದೂತ. ನೀ ರಾಮದೂತನೇ ಆಗಿದ್ರೆ ಎಲ್ಲಿ ರಾಮನ ವರ್ಣನೆ ಮಾಡು? ದಶರಥ ಪ್ರಮೇಯ ಆಜಾನುಬಾಹು ಶ್ರೀರಾಮಂ ದಶರಥತ್ಮಜ ಪ್ರಮೇಯ ಆಜಾನುಬಾಹು ಅರವಿಂದ ತಡಾಯತ ಪಿತಾಪತಿ ರಘುಕುಲಾನ್ವಯ ರತ್ನ ದೀಪಂ ರಾಮಂ ನಾಶಕರ ರಾಮನಂಥ ಗೆಲುವನೇ ಗಮ್ಮಯ್ಯ.
ಸೀತಾಮಾತೆ ಹಾಗೇ ನೋಡುತ್ತಿದ್ದಂತೆ ಬಹಳ ಪ್ರೀತಿಯಿಂದ ಆ ಮಾರುತಿಯನ್ನು ನೋಡಿದ್ದೆ.
ಅಯ್ಯ ರಾಮನ ವರ್ಣನೆಯನ್ನು ಮಾಡಿದೆ, ಇನ್ನೇನು ವಿಚಾರ? ಅಮ್ಮ ರಾಮದೇವರು ನಿನಗೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಎಂದು ರಾಮದೇವರು ಹೇಳಿದ ವಿಚಾರಗಳನ್ನೆಲ್ಲವನ್ನು ಹೇಳಿ ಗುರುತಾಗಿ ಇದ ನೋಡು ಮಾತ ನಿನಗೆ ಗುರುತಾಗಿ ಕಳಿಸಿದ್ದಾನೆ ಈ ಮುದ್ರಿಕೆಯನ್ನ ಎಂಬುದಾಗಿ ಉಂಗರವನ್ನು ತೆಗೆದ. ಆ ತಾಯಿ ಉಂಗರವನ್ನು ತೆಗೆದುಕೊಂಡು ಕಂಡುಕೊತ್ಕೊಂಡು ಹೇಳ್ತಾಳೆ, ಉಂಗುರಮ ರಾಮ ವೇಲ ವೆಲಿಸೇ ಉಂಗುರಮ. ಹೇ ಉಂಗುರವೇ, ನಿನಗಿರುವ ಪವಿತ್ರತೆಯನ್ನು ನಾನು ಎಷ್ಟು ಕೊಂಡಾಡಲಿ, ಸರ್ವದಾ ರಾಮನ ಬೆರಳಿನಲ್ಲಿದ್ದೆ. ಮಾರುತಿ ಮಾರುತಿ ನನಗೆ ಬಹಳ ಸಂತೋಷವಾಯಿತು ಕಣಪ್ಪ, ನನಗೆ ನನ್ನ ಪತಿಯ ಕಡೆಯಿಂದ ಬಂದವರು ಎಂದಾಗ ಅಪ್ಯಾಯಮಾನವಾಗಿದೆ. ಹೋಗಿ ಹೇಳು, ಒಂದು ತಿಂಗಳೊಳಗಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳು. ಅಮ್ಮ ನಾನು ಹೋಗಿ ನಿನ್ನನ್ನು ನೋಡಿದ್ದಕ್ಕೆ ಗುರುತು ಇದ ನೋಡೆಂಬುದಾಗಿ ತನ್ನ ಬಟ್ಟೆಯಲ್ಲಿ ಗಂಟು ಕಟ್ಟಿಟ್ಟಿದ್ದಂತಹ ಆಭರಣದಲ್ಲಿ ಅಭಿಜ್ಞಾನ ಚೂಡಾರತ್ನ ಅಂದರೆ ತಲೆಯ ಮೇಲೆ ಧರಿಸುವ ರತ್ನವನ್ನು ತೆಗೆದು ಕೈ ಕೊಟ್ಟರು. ಆ ರತ್ನವನ್ನು ಕೈನಲ್ಲಿ ತೆಗೆದುಕೊಂಡಿದ್ದೆ ಮಾರುತಿ, ಕಣ್ಣಿಗೆ ಒತ್ತಿಕೊಂಡಿದ್ದೆ ಸಣ್ಣ ಕಿಶೋಣ. ಇದು ಒಂದನೆ ಮಂಗಳವಾಗಲಿ. ಕೋಟಿ ಬಂದಿದ ಬಂದ್ರು, ಒಂದು 10,000 ರಾಕ್ಷಸರು ಬಂದರಂತೆ. ಬಂದ ಕೂಡಲೇ ಈ ಮಹಾನುಭಾವನಾದ ಮಾರುತಿ, ರಾಮ ಒಳ್ಳೆ ಅವಕಾಶ ಸಿಕ್ಕಿದೆಂಬುದಾಗಿ ಹಾರವರ ಮೇಲೆ ಬಿದ್ದು ಕೈಯಲ್ಲಿ ಸಿಕ್ಕಿದವರನ್ನಲ್ಲೇ ಕುಟ್ಟಿ, ಪಾದದಡಿಯಲ್ಲಿ ಸಿಕ್ಕಿದವರನ್ನಲ್ಲೇ ಮೆಟ್ಟಿ, ಪಾದದಲ್ಲಿ ಕೆಲವರನ್ನ ಬಾಲದಲ್ಲಿ ಸುತ್ತಿ ಅವರನ್ನ ಒಂದು ಸಲ ಕುಟ್ಟಿ ಏತ್ತಿ ಮೇಲೆ ಬಿಸಾಡಿದ. ಅವರು ರಾತ್ರಿ ಹೋದವರು ಬೆಳಗ್ಗನ್ ಜಾವ ಬಂದರಂತೆ ಲಂಕಾ ಪಟ್ಟಣಕ್ಕೆ ವಾಪಸ್. ರಾವಣನ ಒಡ್ಡೋಲಗದಲ್ಲಿ ತಪ 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 ತಪನೆ ಬಿದ್ದರು, ಕಾಲು ಮುರ್ಕೊಂಡು ಬಂದರು. ರಾವಣ ಕೇಳಿದ, ಏನೋ ಇದು ಸ್ವಾಮಿ, ಒಂದು ಕಪ್ಪಿ ಬಂದು ಸೇರ್ಕೊಂಡ್ಬಿಟ್ಟಿದೆ ನಮ್ಮ ಕಾಡಿನಲ್ಲಿ ಸ್ವಾಮಿ. ಏನ್ ಮಾಡಿದೆಯೋ, ಅಶೋಕವನವನ್ನೆಲ್ಲ ಹಾಳು ಮಾಡಿದೆ, ಫಲಭರಿತವಾದ ವೃಕ್ಷಗಳನ್ನೆಲ್ಲವನ್ನು ಕೆಡವಿದೆ, ನವರತ್ನಮಣಿ ಖಚಿತವಾದ ಮಂಟಪಗಳನ್ನು ತನ್ನ ಪಾದದಿಂದ ಒತ್ತು ಕೆಡವಿದೆ, ಸ್ವಾಮಿ ನಿರ್ಬಲವಾದ ಸರೋವರವನ್ನೆಲ್ಲವನ್ನು ಕೆದರಿ ಅದನ್ನು ನೋಡಲು ಕೆಸರಾಗಿ ಮಾಡಿದೆ. ನೀವು ಸುಮ್ಮನಿದ್ರ ಇರಲಿಲ್ಲ ಸ್ವಾಮಿ, ಮತ್ತೇನ್ ಮಾಡಿದ್ವಿ, ಹೊಡೆದಾಡಕ್ಕೆ ಹೋದ್ವಿ. ಏನಾಯಿತು? ಅದು ಬಾಲದಲ್ಲಿ ಕಟ್ಟಿ ನಮ್ಮನ್ನು ಮೇಲೆ ಕಳಿಸ್ತು, ಈಗಲೇ ಕೆಳಗೆ ಬಂದಿದ್ದು ನಾವು. ಹೆಪ್ಪಾಪಿಗಳೇ, ಒಂದು ಕಪಿಯನ್ನು ಹಿಡಿಯಲು ನೀವು ಅಸಮರ್ಥರೇ. ಪಪ್ಪ ಅಂದ, ಸ್ವಾಮಿ ಅದನ್ನು ಹಿಡಿದು ಬಿಡಬಹುದು ಸ್ವಾಮಿ, ಅದೇನು ನಮ್ಮ ಕಷ್ಟವಲ್ಲ, ಆದರೆ ಅದರ ಬಾಲ ಇದೆ ನೋಡಿ, ಅದನ್ನು ಹಿಡಿಯೋಕ್ಕಾಗಲ್ಲ. ಆ ದೇದೀಪ್ಯವಾರ ಪ್ರಕಾಶನಾಗಿ ಕುಳಿತಿರುವ ರಾವಣ ಇವನನ್ನು ಕಂಡು ಅವನನ್ನು ಕೂತ್ಕೊಳ್ಳೋದಕ್ಕೆ ತನ್ನ ಕಾಲು ಪೀಠ ಹೊಂದಿತ್ತು. ಪಟ್ಟಣದ ಹೊರೋ ನಗುತ್ತಾನೆ ಮಾರುತಿ, ಒಂದು ಸಣ್ಣ ದ್ವೀಪಕ್ಕೆ ರಾಜ ನೀನು, ಆ ಸಮುದ್ರ ಮಧ್ಯದಲ್ಲಿರೋ ಈ ಲಂಕಾಪುರಿ ಅನ್ನೋ ದ್ವೀಪಕ್ಕೆ ಒಂದು ರಾಜ್ಯಕ್ಕೆ ರಾಜ ನೀನು, ನಾನು ಸಮಸ್ತ ಭುವನ ಬ್ರಹ್ಮಾಂಡಕ್ಕೆ ಒಡೆಯನಾದ ಆ ನಾರಾಯಣನ ದೂತ. ನಾನು ನಿನ್ನ ಕಾಲ್ಪೀಠದ ಮೇಲೆ ಕೂತ್ಕೊಳ್ಳೆ, ಸ್ವಂತ ಸಿಂಹಾಸನ ಇದೆ ಎಲ್ಲಿ ನೋಡು, ರಾಮ 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 ಅಂದರೆ ಆ ಮಾರುತಿಯ ಬಾಲ ಸುತ್ತಿದಂತೆ ದೇವಸ್ಥಾನದ ಗೋಪುರದಂತೆ ಆ ರಾವಣನ ಸಿಂಹಾಸನಕ್ಕಿಂತಲೂ ಎತ್ತರವಾಯಿತು. ಹಾರ ಮ್ಯಾಲ ಕೂತ ರಾವಣ ಹೀಗೆ ನೋಡುತ್ತಿದ್ದವನು ಹೀಗೆ ನೋಡೋ ಹಂಗಾಯ್ತು. ಯಾರು ನೀನು? ನಾನೇ ರಾಮದೂತ. ರಾಮದೂತ ನನ್ನನ್ನು ಹನುಮಂತ ಎಂದು ಕರೀತಾರೆ, ರಾಮದಾಸ ನಾನು. ಅಯ್ಯ ನೀನು ಯಾರು? ರಾವಣ ಅಂತ. ನಾನೇ ನಾನೇ ರಾವಣ. ಇವನಿಗೇನಾದರೂ ಶಿಕ್ಷೆ ಮಾಡಿ ಕಳಿಸು. ಶಿಕ್ಷೆ ಎಂದರೆ ಪಕ್ಷಿಗಳಿಗೆ ರೆಕ್ಕೆಯೇ ಮುಖ್ಯ, ಈ ಕಪಿಗೆ ಬಾಲವೇ ಮುಖ್ಯ. ಯಾರಲ್ಲಿ? ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ. ಮಾರುತಿ ಅಂದ, ಹಚ್ಚಿ ಹಚ್ಚಿ, ನೀವು ಹಚ್ಚುವುದು ನನ್ನ ಬಾಲಕ್ಕಲ್ಲ ನಿಮ್ಮ ಕುಲಕ್ಕೆ ಹಚ್ಚಿ ಎಂದಾಗ ಜೀರ್ಣವಾದ ವಸ್ತ್ರಗಳನ್ನೆಲ್ಲವೂ ತಂದು ಬಾಲಕ್ಕೆ ಸುತ್ತಿದನಂತೆ. ಸುತ್ತಿದಾಗ ತೈಲದ ಲದ್ದಿ ಬೆಂಕಿಯನ್ನು ಹಚ್ಚಿದರು, ಬಗ 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 ಬಗ. ಆ ಉರಿವ ಬೆಂಕಿಯನ್ನು ಮೊದಲು ರಾವಣನ ಮುಖಕ್ಕಿಟ್ಟ, ಹಾರಿ ಹೊರಟ. ಎಳತರುತ್ತಿರುವ ರಾಕ್ಷಸರು ಇವನನ್ನ ಊರೆಲ್ಲ ಮೆರವಣಿಗೆ ಮಾಡಿಸೋಣ ಅಂತ ಡಮ 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 ಧಗ ಧಗನೆ ಒರಿಯುತ್ತಿರುವ ಬೆಂಕಿಯಿಂದ ಒಂದು ಸಲ ಲಂಕಾಪಟ್ಟಕ್ಕೆಲ್ಲ ಬೆಂಕಿ ಹಚ್ಚಿದ, ಎಲ್ಲೆಲ್ಲಿ ಬೆಂಕಿ ಹಚ್ಚಿದ್ರಲ್ಲೆಲ್ಲ ಉರಿತಾ ಇದೆ. ಇಲ್ಲ ಅನುಮಾನ ಬರ್ಬೋದು, ಏನ್ ಬೆಂಕಿ ಹಚ್ಚಿದ ಕೂಡ ಇಟ್ಕೊಂಡ್ಬಿಡ್ತದೆ ಅಂದ್ರೆ. ಇಲ್ಲಿ ತಂದೆ ಮಕ್ಕಳು ಇಬ್ಬರು ಸೇರ್ಕೊಂಡ್ಬಿಟ್ರು. ತಂದೆ ಯಾರು? ವಾಯುದೇವ. ಮಗ ಬೆಂಕಿ ಹಚ್ಚೋದು, ಅಪ್ಪ ಗಾಳಿ ಬೀಸೋದು. ಪ್ರಹಸ್ತನ ಮನೆಯನ್ನ, ಅಕಂಪನ ಮನೆಯನ್ನ, ಅಗ್ನಿರೋಮನ ಮನೆಯನ್ನ, ಎಲ್ಲ ರಕ್ಕಸರ ಮನೆಯಲ್ಲೆಲ್ಲ ತಗ 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 ತಗದೆ ಉರಿಸ್ತಾ ಇದ್ದಾನಂತೆ. ಬಾಲವನ್ನು ನೋಡ್ತಾನೆ, ಬಾಲದಲ್ಲಿ ಬೆಂಕಿ ಇಲ್ಲ. ಕಾರಣ ಏನು ಅಂದ್ರೆ, ಮಾರುತಿಗೆ ಬೆಂಕಿ ಹಚ್ಚಿದ್ರು ಎಂದ ಕೂಡಲೇ ರಕ್ಕಸರೋಡಿ ಬಂದು ಸೀತೆಗೆ ಹೇಳಿದರಂತೆ, ನೀನ್ ಯಾರೋ ಆ ಕೋತಿ ಜೊತೆ ಮಾತಾಡ್ತಾ ಇದ್ದಲ್ಲ, ಆ ಕೋತಿ ಬಾಲಕ್ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಆಗ ಆಯಮ್ಮ ಅಲ್ಲೇ ಕೈಗಳನ್ನು ಜೋಡಿಸಿದ್ರಂತ, ಅಯ್ಯೋ ರಾಮನ ಸಂದೇಶವನ್ನು ತಂದು ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಿದ, ನನ್ನ ಮಗನ ಬಾಲಕ್ಕೆ ಬೆಂಕಿ ಹಚ್ಚಿದ್ರಂತೆ. ಯಜ್ಞೇಶ್ವರ, ನಾನು ಅನವರತ ನನ್ನ ಗಂಡನನ್ನೇ ದೇವರು ಎಂದು ನಾನು ಭಾವಿಸಲು ಸತ್ಯವಾಗಿದ್ರೆ ಆ ನನ್ನ ಮಗನಾಗಿರುವ ಮಾರುತಿಯ ಬಾಲಕ್ಕೆ ಬೆಂಕಿ ತಾಕಿದರೂ ಯಾವ ವಿಧವ ನೋವಾಗದಿರಲಿ. ಆಗ ಹೀಗು ರೀತಿಯಿದ್ದಲ್ಲ ಬೆಂಕಿ, ಅದು ಹೋಗಿ ಚಕ್ರಾಕಾರವಾಗಿ ಬಾಲವನ್ನು ಸುತ್ತಾ ಇದೆ. ಅಯ್ಯೋ ನನ್ನ ತಾಯಿ ಇದ್ದಾಳಲ್ಲ ಈ ಲಂಕೆಯಲ್ಲಿ, ಲಂಕೆಯೇ ಬೆಂಕಿ ಹಚ್ಚಿದಳಲ್ಲ ರಾಮ ಅಂದ. ಆಗ ಗಗನದಲ್ಲಿ ಸಂಚಾರ ಮಾಡತಕ್ಕಂತಹ ಗಂಧರ್ವರು ಹೇಳುತ್ತಿದ್ದಾರೆ, ಮಾರುತಿ ಎಲ್ಲರ ಪಾಪವನ್ನು ತೊಳೆಯಬಹುದಾದಂತಹ ಪಾವನ ಮೂರ್ತಿಯಾದ ಜಾನಕಿಯನ್ನು ಬೆಂಕಿ ತೊಡುವುದಂದ್ರೆ ಅರ್ಥವೇನು? ಆ ತಾಯಿ ಆ ಅಶೋಕವನದಲ್ಲಿ ಸುರಕ್ಷಿತವಾಗಿದ್ದಾಳೆ. ಹಿಂತಿರುಗೂ, ಆ ಬಾಲವನ್ನು ತಂದು ಸಮುದ್ರದಲ್ಲಿ ಹತ್ತಿ ಚೂಡಾಮಣಿಯನ್ನು ಭದ್ರವಾಗಿಟ್ಟುಕೊಂಡು ಶ್ರೀರಾಮ ಹಾರಿದ, ಹಾರಿ ಬರ್ತಾ ಇದ್ದಾನೆ ಮಾರುತಿ. ಈ ಮಹೇಂದ್ರಗಿರಿ ಹತ್ರ ಕೂತಿದ್ರು ಜಾಂಬೂತ್ರಿ ಇವರೆಲ್ಲ ನೋಡಿದ್ರು, ಅದೋ ಅದೋ ಸೂರ್ಯ ಕೆಳಗಿಳಿದು ಬರ್ತಾ ಇದ್ದಾನೆ, ಏನು ಗ್ರಹಚಾರ ನಮಗೆ ಅಂದರೆ ಜಾಂಬೂತ್ರ ಅಂದ್ರೆ ಸೂರ್ಯನಲ್ಲ ಕಾಣಪ್ಪ. ಆ ಮಹಾನುಭಾವನಾದ ಮಾರುತಿ ವಿಜಯೋತ್ಸವದಿಂದ ಹಿಂತಿರುಗುತ್ತಿದ್ದಾನೆ. ಹಾಗನ್ನೋದ್ರೊಳಗ ಹಾಗೆ ಮಾರುತಿಯು ಥಟ್ಟನೆ ಬಂದಿಳಿದಿದ್ದಾನೆ. ತಾತ ಸೀತಾಮ್ನವ್ರನ್ನ ಕಂಡೆ? ಹಾ ಸೀತಾಮ್ನವ್ರನ್ನ ಕಂಡಿಯ? ಕಂಡಿಯ ಸೀತಾಮ್ನವ್ರನ್ನ? ಬೇಗ ನಡೆಯಿರಿ, ಹೋಗಿ ಸಮಾಚಾರ ತಿಳಿಸಿಬಿಡೋಣ. ಎಲ್ಲರೂ ಹಿಂತಿರುಗಿ ಬರ್ತಿದ್ದಾರೆ. ರಾಮದೇವರು ಈ ಕಪ್ಪೀರನ್ನೆಲ್ಲ ನೋಡಿ ಆಹಾ ಏನು ಉತ್ಸಾಹ ಇವರಿಗೆ. ಸೀತೆಯನ್ನು ನೋಡಿದವ್ರು ಯಾರೋ, ಈ ಹೇಳೋರು ಯಾರೋ, ನೋಡೋಣ ಅಂದ್ರೆ ಒಬ್ಬ ಅಂದ, ಇಲ್ಲ ಇಲ್ಲ ನಾನು ನೋಡಿದೆ, ಸೀತಮ್ಮನವರು ರಾವಣನ ಅರಮನೆಯಲ್ಲೇ ಇದ್ರು. ಇವ್ರು ಮಾತನಾಡುವಾಗ ರಾಮದೇವರು ಏನ್ ಮಾಡಿದ್ರು, ಹಾಗಾದ್ರೆ ನೀವೆಲ್ಲ ಸೀತೆ ನೋಡಿದ್ರ? ನೋಡಿದೆ ಸ್ವಾಮಿ. ಸೀತೆ ಹೇಗಿದ್ಲು? ಹನುಮಂತ ನೀನೇ ಹೇಳೋ. ವಿವರವನ್ನು ಕೇಳಿದ ಕೂಡಲೇ ಎಲ್ಲರೂ ಹಿಂತಿರುಗಿದರಂತೆ. ಆಗ ಮಾರುತಿ ಮುಂದಕ್ಕೆ ಬಂದ, ಕೈಗಳನ್ನು ಜೋಡಿಸಿ ಹೇಳ್ತಾನೆ, ಸ್ವಾಮಿ ಮಾತೆ ಬಹುವಿಧದ ದುಃಖದಲ್ಲಿ ತಪ್ಪಲು ತಾನಾಗಿ ರಾಮ 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 ಎಂದು ನಿನ್ನನ್ನೇ ಧ್ಯಾನಿಸುತ್ತಾ ಕಾಲ ಕಳೆಯುತ್ತಿದ್ದಾಳೆ ನನ್ನಪ್ಪ. ನಿನ್ನ ಸಂದರ್ಶನವಿಲ್ಲದೆ ಇನ್ನು ಬಾಳುವುದು ಕಷ್ಟ. ಒಂದು ತಿಂಗಳೊಳಗಾಗಿ ನೀನು ಕರೆತರಲಿಲ್ಲ ಎಂದರೆ ಮಾತೆಯಾದ ಸೀತಾದೇವಿ ತಾನು ಜೀವಂತಳಾಗಿರುವುದಿಲ್ಲ ಎಂದು ನಿನಗಪ್ಪಣೆಯನ್ನು ಹೇಳಿದ್ದಾಳೆ. ಮಾರುತಿ ಸೀತೆ ಗುರುತೇನಾದರು ಸ್ವಾಮಿ ಇದೋ ಅಂತ ತನ್ನ ಸ್ವಂತದಿಂದ ಅಭಿಜ್ಞಾನ ಚೂಡಾರತ್ವವನ್ನು ತೆಗೆದು ಹೀಗಿತ್ತೆನೆ. ಇಲ್ಲೊಂದು ವಿಶೇಷ ಏನು ಅಂದರೆ, ಸ್ವಾಮಿ ನಾನು ಸಮುದ್ರ ಹಾರದೆ ಆ ರಾಕ್ಷಸರನ್ನೆಲ್ಲ ಕೊಂದೆ, ಆಮೇಲೆ ಆ ಲಂಕಾಪಟ್ಟಣದಲ್ಲಿರ್ತಕ್ಕಂಥ ರಾಕ್ಷಸರಿಗೆಲ್ಲ ಧ್ವಂಸ ಮಾಡಿಬಿಟ್ಟೆ, ನಾನು ಹಂಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ತನ್ನನ್ನು ತಾನು ಹೊಗಳಿಕೊಳ್ಳಿಲ್ಲವಂತೆ. ಸೀತೆಯನ್ನು ಕಂಡೆ, ಜಗನ್ಮಾತೆಯನ್ನು ಕಂಡೆ, ಆ ತಾಯಿ ಹೇಳಿದ್ದನ್ನು ನಿನಗೆ ಹೇಳಿದೆ, ಇದು ಸ್ವೀಕರಿಸು ಎಂದಾಗ ಆ ರಾಮದೇವರು ಅಭಿಜ್ಞಾನ ಚೂಡಾರತ್ವವನ್ನು ಕೈಗೆ ತೆಗೆದುಕೊಂಡು, ಮಾರುತಿ ನಿನಗೆ ನಾ ಕೊಡಲು ನನ್ನಲ್ಲೇನು ಉಳಿದಿಲ್ಲ, ಏಕೆಂದರೆ ನನ್ನ ರಾಜ್ಯ ಎಲ್ಲ ಭರತನಿಗೆ ಕೊಟ್ಟುಬಿಟ್ಟಿದ್ದೀನಿ. ನನ್ನಲ್ಲಿ ಇರಬಹುದಾಗಿರ್ತಕ್ಕಂಥ ಎಲ್ಲ ವಿಧವಾದ ಸಂಪತ್ತಿಗಿಂತಲೂ ಒಂದು ದೊಡ್ಡದಾದ ಸಂಪತ್ತನ್ನು ಕೊಡ್ತೇನೆ, ಅದ್ಯಾವುದು ಎಂದರೆ ಬಾ ನನ್ನನ್ನು ಆಲಂಗಿಸು, ಬಾ ನನ್ನನ್ನು ಆಲಂಗಿಸು ಅಂದಾಗ ಮಾರುತಿ ಅಂತಾನೆ, ಸ್ವಾಮಿ ನಾನು ಹೌದು ತಮ್ಮ ಮುಂದಕ್ಕೆ ಕಲಿಯುಗದ ಬ್ರಹ್ಮ ಪದವಿಯನ್ನು ಕೊಡುತ್ತಿದ್ದೇನೆ ಬಾ ಎಂದು ಬಾಚಿ ತಬ್ಬಿದನಂತೆ ಆಲಿಂಗನವನ್ನು ಮಾಡಿದ್ದಾನೆ. ರಾಮದೇವರು ಅವರನ್ನು ಬಾಚಿ ತಬ್ಬಿ ಪಕ್ಕದಲ್ಲಿ ತಿರುಗಿ ಹೇಳ್ತಿದ್ದಾರೆ, ಸುಗ್ರೀವ ಬೇಗನೆ ಸೈನ್ಯಕ್ಕೆಲ್ಲ ನೀನು ಆಜ್ಞೆಯನ್ನು ಮಾಡು, ಎಲ್ಲರೂ ಸಿದ್ಧರಾಗಲಿ, ನಾವು ನಾಳೆ ಈ ದಿವಸವೇ ಇಲ್ಲಿಂದ ಪ್ರಯಾಣವನ್ನು ಮಾಡಿ ಲಂಕಾಪುರವನ್ನು ಸೇರೋಣ. ಆ ಲಂಕಾಪುರದಲ್ಲಿ ಸೇರಿ ಸೀತೆಯ ಎಲ್ಲ ವಿಧವಾದ ಬಂಧವನ್ನು ಮುಕ್ತರನ್ನಾಗಿ ಮಾಡಿ ಸೀತೆಯನ್ನು ಕರೆತರುವ ಪ್ರಯತ್ನವನ್ನು ಮಾಡೋಣ. ಈ ಶುಭ ಸೂಚನೆಯು ನಾಡಿಗೆಲ್ಲ ಅರುಹುವಂತಾವನಾಗು ಎಂಬುದಾಗಿ ತಾನು ಅಪ್ಪಣೆಯನ್ನು ಕೊಡಿಸಿದಾಗ ಸಮಸ್ತ ಸೈನಿಕರೆಲ್ಲರೂ ಕೂಡ ಸೀತಾಮಾತೆಯನ್ನು ಕಾಣುವ ಸಂತೋಷದಲ್ಲಿ ಉದ್ಯುಕ್ತರಾಗಿದ್ದಾರೆ. ಜಗದೊಡೆಯನಾದ ಶ್ರೀ ರಾಘವರಿಗೆ ಸೀತಾಮಾತೆಯಾಗಿರ್ತಕ್ಕಂಥ ಅವರು ಇತ್ತ ಅಭಿಜ್ಞಾನ ಚೂಡಾರತ್ವವನ್ನು ಒಪ್ಪಿಸಿದ ಮೇಲೆ ರಾಘವನ ಚಿರಂಜೀವಿ ಪಟ್ಟವನ್ನು ಕೊಟ್ಟು ಒಂದು ಮಾಸದ ಅವಧಿಯೊಳಗಾಗಿ ಸೀತೆಯ ಸಂರಕ್ಷಣಾ ಭಾರವನ್ನು ವಹಿಸಿಕೊಳ್ಳಲೇಬೇಕು ಎಂದು ಒತ್ತಾಯಿಸಿದಾಗ ರಾಮದೇವರು ಸುಗ್ರೀವನ ಕಡೆಗೆ ತಿರುಗಿ ಹೇಳಿದರಂತೆ, ಸುಗ್ರೀವ ಇದು ಒಳ್ಳೆಯ ಕಾಲ, ಸೂರ್ಯನು ನಡುನೆತ್ತಿಯಲ್ಲಿರುವ ಸಂದರ್ಭ, ಈ ಫಲ್ಗುಣಿ ನಕ್ಷತ್ರದಲ್ಲಿ ನಾವು ಮುಂದೆ ಪ್ರಯಾಣವನ್ನು ಮಾಡಿದರೆ ಎಲ್ಲವೂ ಶುಭ ಸೂಚಕವಾಗಿ ಇರುವುದರಿಂದ ನಮ್ಮ ಕಾರ್ಯ ಜಯವಾಗುತ್ತೆ ಅನ್ನುವುದರಲ್ಲಿ ಯಾವ ವಿಧವಾದ ಸಂದೇಹವಿಲ್ಲ. ಬೇಗ ಎಲ್ಲ ಸೈನಿಕರಿಗೂ ಆಜ್ಞೆಯನ್ನು ಮಾಡು, ನಾವು ದಕ್ಷಿಣ ದಿಕ್ಕಿಗೆ ಲಂಕೆಗೆ ನಾವು ಪ್ರಯಾಣವನ್ನು ಬೆಳೆಸಬೇಕಾದ್ದರಿಂದ ಎಲ್ಲರನ್ನು ಹೊರಡಲು ಮುದ್ದೆಯನ್ನು ಕೊಡು. ಹಾಗನ್ನುವಾಗ ಎಲ್ಲರೂ ಸಿದ್ಧರಾಗಿ ನಡೆಯಿರಿ. ನಳ, ನೀಳ, ವಿವಿದ, ಮೈಂದ, ಸುಷೇಣ, ನೀಲ, ದಜಿಮುಖ, ಕೇಸರಿ ಎಲ್ಲರೂ ಹೊರಡಿ. ರಾಮಾಜ್ಞೆಯಾದ ಕೂಡಲೇ ಅಂಗದ, ಸುಗ್ರೀವ, ಜಾಂಬುವಂತ, ಆಂಜನೇಯಾದಿಗಳು ರಘುವೀರ ಸಮರ್ಥ ಶ್ರೀರಾಮನನ್ನು ಮುಂದಿಟ್ಟುಕೊಂಡಿದ್ದೆ ನೇರವಾಗಿ ಹೊರಟುಬಿಟ್ರಂತೆ. ಶ್ರೀರಾಮ 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 ಕಾಡು ನಾಡುಗಳನ್ನೆಲ್ಲವನ್ನು ಸುತ್ತಾಡಿ ನೇರವಾಗಿ ಮಹೇಂದ್ರಗಿರಿಯ ಸಮೀಪಕ್ಕೆ ಬಂದು ನಿಂತಿದ್ದಾರೆ. ಮಹೇಂದ್ರಗಿರಿಯ ಸಮೀಪಕ್ಕೆ ಬಂದು ನಿಂತಾಗ ಹೊರ್ಗರೆಯುತ್ತಿರುವ ಸಮುದ್ರವನ್ನು ಕಂಡು ಒಮ್ಮೆಗೆ ರಾಮದೇವರು ಲಕ್ಷ್ಮಣನ ನೋಡಿ ಹೇಳ್ತಾರೆ, ಲಕ್ಷ್ಮಣ, ಈ ಮಹತ್ತರವಾದ ಸಮುದ್ರವನ್ನು ದಾಟಿ ಇಲ್ಲಿಂದ 100 ಯೋಜನ ವಿಸ್ತೀರ್ಣವಾಗಿರ್ತಕ್ಕಂಥ ಸಾಗರವನ್ನು ದಾಟಿ ಲಂಕೆಯನ್ನು ಸೇರುವುದು ಸಾಮಾನ್ಯವಾದದ್ದು ಕಾರ್ಯವಲ್ಲ. ಈ ಲೋಕದಲ್ಲಿ ಇಬ್ಬರು ಮಾತ್ರ ಮಾಡಲು ಸಾಧ್ಯ. ಮೂರನೆಯವನು ಅಂದ್ರೆ ನಮ್ಮ ಆಂಜನೇಯ, ಇಬ್ಬರಾರು ಅಂದ್ರೆ ಒಂದು ವಾಯುದೇವ, ಇನ್ನೊಂದು ಗರುಡದೇವ. ವಾಯು ಗರುಡರು ತಾವು ಸಂಪಾದಿಸಬಹುದಾದ ಧೀರತನವನ್ನು ಅದಕ್ಕಿಂತಲೂ ಮಿಗಿಲಾಗಿ ಪಡೆದಿದ್ದಾನೆ ಎಂದರೆ ನಮ್ಮ ಮಾರುತಿ. ಈಗ ನಾವು ಈ 100 ಯೋಧರ ವಿಸ್ತೀರ್ಣವಾದಂತಹ ಸಮುದ್ರವನ್ನು ದಾಟುವುದು ಹೇಗೆ ಅಂತ ಆಲೋಚನೆ ಮಾಡುತ್ತಾ ಕುಳಿತುಕೊಂಡ. ದಾಟುವುದಾದರೂ ಹೇಗೆ ಅನ್ನುವಾಗ ಮಹಾನುಭಾವನಾದ ಸುಗ್ರೀವ ಹೇಳ್ತಾನೆ, ನಾನಿಲ್ಲವೇ ನಿನಗೆ ಸಹಾಯ ಮಾಡಲು ಸೇವಕ. ಇದರೋಡಿಲ್ಲಿರಬಹುದಾಗಿರ್ತಕ್ಕಂತಹ ಕೋಟಿ ಕೋಟಿ ಸೈನಿಕರೆಲ್ಲರೂ ಸಹ ನಿನ್ನ ಸೇವೆಯನ್ನು ಮಾಡಲು ಸಿದ್ಧರಾಗಿದ್ದಾರೆ. ಸ್ವಾಮಿ, ಸೇತುವೆ ಕಟ್ಟಿಬಿಡೋಣ. ರಾಮದೇವರು ಆಶ್ಚರ್ಯಪಟ್ಟುಬಿಟ್ರು, ಏನಂದೆ ಸೇತುವೆ? ಈ ಪರ್ವತದಿಂದ ಹಿಡಿದು ಲಂಕಾಪುರದವರೆಗೂ ಸೇತುವೆ? ಹೌದು ಸ್ವಾಮಿ, ಸೇತುವೆ ನಿರ್ಮಾಣ ಮಾಡೋಣ. ಸೇತುವೆ ನಿರ್ಮಾಣ ಮಾಡೋಣ ಅನ್ನುವ ಸಮಯದ ಆಲೋಚನೆಯಲ್ಲಿ ರಾಮದೇವರಿಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಅಲ್ಲಿ ಲಂಕಾಪಟ್ಟದಲ್ಲಿ ಸಭೆಯನ್ನು ಸೇರಿ ರಾವಣೇಶ್ವರನು ಸಭೆಯವರನ್ನೆಲ್ಲರೂ ಕುರಿತು ಕೇಳಿದರಂತೆ, ಅಯ್ಯ ಸಭಿಕರೇ, ಆ ನರಾಧವರಾಗಿರುವ ರಾಮ ಸೈನ್ಯ ಸಹಿತರಾಗಿ ಬರ್ತಾ ಇದ್ದಾನಂತೆ. ನನ್ನ ತಮ್ಮನಾದ ಕುಂಭಕರ್ಣ 6 ತಿಂಗಳ ನಿದ್ರೆಯಲ್ಲಿದ್ದಾದ್ದರಿಂದ ಇಂದು ತಾನೇ ಎದ್ದು ಬಂದಿದ್ದಾನೆ. ಅವನಿಗೆ ವಿಚಾರ ತಿಳಿಯದು. ನಿಮಗೆಲ್ಲರಿಗೂ ಒಂದು ಮಾತು ಹೇಳಬೇಕಾಗಿದೆ. ಈ ಹಿಂದೆ ಅಪದೀರೂಪ ಲಾವಣ್ಯವತಿಯಾಗಿರ್ತಕ್ಕಂಥ ಸೀತೆ ಎಂಬ ಕನ್ನಿಯನ್ನು ಕದ್ದು ತಂದು ನಾನು ಅಶೋಕವನದಲ್ಲಿ ಬಚ್ಚಿಟ್ಟಿದ್ದೇನೆ. ಅವಳನ್ನ ನನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳಬೇಕು ಎಂದು ನನ್ನ ಪ್ರಯತ್ನ. ಆದರೆ ಯಾವುದೋ ಕಾರಣದಿಂದ ಒಲಿದು ನನ್ನನ್ನು ವರಿಸಲು ಅವಳು ಸಿದ್ಧಳಾಗಿಲ್ಲ. ನಾನು ಅವಳನ್ನು ಬಲಾತ್ಕರಿಸಲು ಸಾಧ್ಯವಿಲ್ಲ. ಕಾರಣ, ಹಿಂದೊಮ್ಮೆ ಪುಂಜಕ ಸ್ಥಳೆ ಎಂಬಾಕೆಯನ್ನ ಬ್ರಹ್ಮಲೋಕಕ್ಕೆ ಹೋಗುತ್ತಿದ್ದವಳನ್ನು ಮಾರ್ಗಮಧ್ಯದಲ್ಲೇ ಬಲಾತ್ಕರಿಸಿ ನಾನು ಶೀಲಭಂಗ ಮಾಡಿದ್ದಕ್ಕಾಗಿ ಬ್ರಹ್ಮದೇವ ನನಗೆ ಶಾಪವನ್ನು ಕೊಟ್ಟಿದ್ದಾನೆ. ಇನ್ನು ಮುಂದೆ ಬಲಾತ್ಕಾರವಾಗಿ ಯಾವುದಾದರೂ ಪತಿವ್ರತೆಯರನ್ನು ಕೆಡಕಿದ್ದೆ ಆದರೆ ನಿನ್ನ ತಲೆ ಸಹಸ್ರ ಹೋಳಾಗಲಿ. ಈ ಕಾರಣದಿಂದ ನಾನು ಸೀತೆಯನ್ನು ಬಲಾತ್ಕಾರ ಮಾಡ್ತಾ ಇಲ್ಲ. ಆದ್ದರಿಂದ ರಾಮ ಸೈನ್ಯ ಸಹಿತರಾಗಿ ಬರ್ತಿದ್ದಾನೆ ಎಂದರೆ ಅವನನ್ನೇನು ಮಾಡುವುದು ಎಂಬ ವಿಚಾರವನ್ನು ನೀವೇ ತೀರ್ಮಾನ ಮಾಡಿ ಸಭಿಕರೇ ಹೇಳಿ. ಎಲ್ಲರೂ ಅವರು ಸಹಾಯ ಮಾಡೋರೇ ಇದ್ದರು.